यद्यतम सर्वभक्तानां अस्माकं नृहरे हरे सदासु कार्यं कार्यज्ञ प्रलयर्कायित प्रभ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಕೇಳುವೆ ಪರಮ ಭಗವತ್ ಭಕ್ತರಿದನ ಆದರದಿ ಕೇಳುವುದು. ನವರಾತ್ರಿ ಬಗ್ಗೆ ಒಂದು ನಾಲ್ಕು ಮಾತು. ನವರಾತ್ರಿ ಯೂಶಲಿ ನಾವು ಇಲ್ಲಿ ನವರಾತ್ರಿನೂ ನಾವು ಒಂದು ದೇವಿ ಪೂಜೆ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್. ಇದು ಬೇಸಿಕಲಿ ಇದು ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ. ಇಲ್ಲಿ ಏನು ದೇವಿ ಪೂಜಾ ಅಂತ ಮಾಡ್ತಾರಂದ್ರೆ, ಇದು ಹೇಗಿರತ್ತಂದ್ರೆ, ಇಲ್ಲಿ ಇಲ್ಲಿ ದೇವಿ ಎಂಬುವ ಶಬ್ದದಿಂದ ಒಂದು ಸ್ತ್ರೀ ದೇವತೆ ಇಲ್ಲ. ಇದು ಇದು ಬಂದು ದೇವಿ ಎಂಬುದು ವಿಷ್ಣು ಮಾಯಾ ಅಂತ ಹೇಳ್ತಾರೆ. ವಿಷ್ಣು ಮಾಯಾ ಅಂದ್ರೆ ಏನು? ಮಾಯಾ ಅಂದ್ರೆ ಕಣ್ಣು ಕಟ್ಟು ಅಂತ ಅರ್ಥ ಇಲ್ಲ. ಮಾಯಾ ಎಂಬುವ ಶಬ್ದಕ್ಕೆ ಅನೇಕ ಅರ್ಥಗಳು ಉಂಟು. ಪ್ರಧಾನವಾಗಿ ಮಾಯಾ ಅಂದ್ರೆ ಭಗವಂತನ ಇಚ್ಛೆ. ಭಗವಂತನ ಇಚ್ಛೆ ಇಸ್ ನಾನ್ ಡಿಫ್ರೆಂಟ್ ಫ್ರಮ್ ಭಗವಂತ. ಭಗವಂತನ ಇಚ್ಛೆ ಅಂದ್ರೂ ಭಗವಂತ ಅಂಬೋದು ಒಂದೇ. ಇದಕ್ಕೇನ್ ಹೇಳ್ತಾರಂದ್ರೆ, ಯಾ ದೇವಿ ಹೇಳ್ತಾರ, ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯಾ ಇತಿ ಶಬ್ದಿತ ನಮಸ್ತಸ್ಮೈ ನಮಸ್ತಸ್ಮೈ ಅಂತ ಹೇಳ್ತಾರೆ. ಯಾರು ವಿಷ್ಣು, ಯಾರು ಎಲ್ಲರ ದೇಹದಲ್ಲಿನೂ, ಸರ್ವಭೂತೇಶು ಎಲ್ಲರ ದೇಹದಲ್ಲಿನೂ ವಿಷ್ಣು ಮಾಯಾ ಅಂತ ಕರೆಸಲ್ಕೊಡ್ತಾಳೋ ಅವಳೇ ಈ ದೇವಿ ಅಂತ. ಸೊ ವಿಷ್ಣು ಮಾಯಾ ಅಂಬೋದೇನು? ವಿಷ್ಣು ಮಾಯಾ ಅಂದ್ರೆ ವಿಷ್ಣುವಿನ ಇಚ್ಛಾಶಕ್ತಿ, ವಿಷ್ಣುವಿನ ಇಚ್ಛಾ, ದೇವರ ಇಚ್ಛೆ. ಆ ಇಚ್ಛೆಯನ್ನ ಸ್ಪೆಸಿಫಿಕ್ ಆಗಿ ದುರ್ಗಾದೇವಿಯಲ್ಲಿ ಇಟ್ಟು, ದುರ್ಗಾ ಶ್ರೀ ಭೂ ದುರ್ಗಾದೇವಿಯಲ್ಲಿ ಇಟ್ಟು ಈ ನಾವು ರಾತ್ರಿಯಲ್ಲಿನೂ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಇಲ್ಲಿ ಏನು ಪರ್ಪಸ್ ಆಫ್ ದ ಪೂಜೆ, ಪೂಜೆ ವಿಧಾನ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮಗೆ ಗೊತ್ತಿರಬಹುದು. ಇಲ್ಲಿ ಬೇಸಿಕಲಿ ಏನಾಗತ್ತೆ ಅಂದ್ರೆ, ಇಲ್ಲಿ ಫಸ್ಟ್ ಭಗವಂತ ಏನು ಮಾಡ್ತಾನ, ಭಗವಂತ ಮಲ್ಕೊಂಡಿರ್ತಾನಂತ ಬರುತ್ತೆ. ಭಗವಂತ ಮಲ್ಕೊಂಡಿರೋದು ಅಂದ್ರೆ ಕಾರ್ಯ ಮಾಡ್ಲಂಗೆ, ಯಾವ 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 ವ್ಯಕ್ತಿಯಲ್ಲಿ ನಿಂತು ಕಾರ್ಯ ಮಾಡ್ಲಂಗೆ ಮಲ್ಕೊಂಡಿರ್ತ, ಅದಕ್ಕೆ ಮಲ್ಕೊಳ್ಳೋದು ಅಂತ ಹೇಳ್ತಾರೆ. ಸೊ ಕಾರ್ಯೋನ್ಮುಖವಾಗಿ ಆಗ್ತಾನಂತೆ ಅವನು. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಆಮೇಲೆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗೆ ಭಗವಂತ ಎದ್ದು ಮಧುಕೈತಬರನ್ನ ಸಂಹಾರ ಮಾಡ್ತಾರೆ. ಮಧುಕೈತಬರು ಅಂದ್ರೆ ಬೇಸಿಕಲಿ ಕೀಟ ಸಂತೆ ಕೊಡೋರು. ಏನು? ನಮ್ಮಲ್ಲಿ ಇರುವಂತ ಕಾಮ ಮತ್ತು ಕಾಮ ಅಂಡ್ ಕ್ರೋಧ, ಕಾಮ ಕ್ರೋಧಕ್ಕೆ ಮಧುಕೈತಬರು ಒಂದು ದೈತ್ಯ ಅಭಿಮಾನಿಗಳ ತರ ಆಗ್ತಾರೆ. ಸೊ ಅವರನ್ನು ಭಗವಂತ ಕೊಂದುಬಿಟ್ಟು ಆಮೇಲೆ ಏನ್ ಮಾಡ್ತಾನೆ, ಅವನೇ ಲಕ್ಷ್ಮಿಯಲ್ಲಿ ಇದ್ದು, ಯಾವ ಲಕ್ಷ್ಮಿ ಅಂದ್ರೆ ನಮ್ಗೆ ಬರುತ್ತಲ್ಲ ಕೃಷ್ಣಾವತಾರ ನೆನಪು ಮಾಡಿಕೊಂಡ್ರೆ, ಕೃಷ್ಣಾವತಾರದಲ್ಲಿ ಮುಗುವಾಗ ನಂದಪುತ್ರಿಯಾಗಿ ಲಕ್ಷ್ಮೀ ದೇವಿ ದುರ್ಗಾದೇವಿಯಲ್ಲಿ ಅಲ್ಲಿ ಶ್ರೀ ಭೂ ರೂಪದಿಂದ ರುಕ್ಮಿಣಿ ಸತ್ಯಭಾಮ ಆಗಿರ್ತಾಳೆ. ಆ ದುರ್ಗಾ ರೂಪದಿಂದ ಅಲ್ಲಿ ಹುಟ್ಟಿರ್ತಾಳ ಅವಳು. ಅವಳಲ್ಲಿ ನಿಂತು ಅಂದ್ರೆ ತಮಾಭಿಮಾನಿಯಾದಂತ ದುರ್ಗಾದೇವಿ. ಇಲ್ಲಿ ದುರ್ಗಾ ಎಂಬುವ ಶಬ್ದ ಮೂಲತಃ ಲಕ್ಷ್ಮೀ ಶಬ್ದ. ಅದು ಲಕ್ಷ್ಮಿಯಲ್ಲಿ ನಿಂತು ಅವನು ಏನ್ ಮಾಡ್ತಾನಂದ್ರೆ ಮಹಿಷಾಸುರನನ್ನ ವಧೆ ಮಾಡ್ತಾನೆ. ಮಹಿಷಾಸುರ ಅಂದ್ರೆ ಏನು? ಅದು ಹೆಸರು ಹೇಳುವಂತೆ ನಮ್ಮಲ್ಲಿನ ಮಹಿಷಾಸುರ ಅಂಬೋನು ಹೊರಗಡೆ ಇರುವವನು ಮಾತ್ರ ಅಲ್ಲ, ನಮ್ಮಲ್ಲಿನೂ ಇದ್ದಾನೆ. ನಮ್ಮಲ್ಲಿ ಯಾವ ರೂಪದಿಂದ ಇದ್ದಾನೆ ಅಂದ್ರೆ ಮಹಿಷ ಅಂಬೋದಂದೇ. ಮಹಿಷ ಅಂಬೋದು ಯೂಶಲಿ ಒಂದು ಏನು ಒಂದು ಕೋಣ, ಒಂದು ಬಫಲ ಅಂತ ಹೇಳ್ತೀವ, ಅದಕ್ಕೆ ಹೇಳೋದು. ಅದು ಅಜ್ಞಾನದ ಸಂಕೇತ. ಆ ಅಜ್ಞಾನವನ್ನ ಅಜ್ಞಾನ ನಮಗೆ ಕೊಡುವಂತ ಆ ದೈತ್ಯ ಅಸುರನನ್ನ ಸಂಹಾರ ಮಾಡೋದು, ಅದು ಒಂದು. ಆಮೇಲೆ ಮಹಿಷಾಸುರನಿಂದ ಅವರು ಭೃತ್ಯರು, ಅವರು ಭೃತ್ಯರು ಯಾರು ಬರ್ತಾರಂದ್ರೆ, ಇದು ಆಕ್ಚುಲಿ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ. ಪ್ರಸಿದ್ಧವಾಗಿ ದುರ್ಗಾ ಸಪ್ತಶತಿ ಅಂತ ಪಾರಾಯಣ ಎಲ್ಲ ಮಾಡ್ತಾರೆ. ಅದು ದುರ್ಗಾ ಸಪ್ತಶತಿ ಬಂದು ಅದು ದೇವಿ ಮಹಾತ್ಮ್ಯಂ ಇಂಥದ್ದೆಲ್ಲ. ಇದ್ರಲ್ಲಿ ನೋಡೋವಾಗ ಅದು ತುಂಬಾ ಗುಹ್ಯ ಭಾಷೆಯಲ್ಲಿ ವೇದವ್ಯಾಸರೇ ಮಾಡಿದ್ದು, ಗುಹ್ಯ ಭಾಷೆಯಲ್ಲಿ ಇರತ್ತೆ. ಅಲ್ಲಿ ಮೇಲ್ನೋಟದ ಅರ್ಥ ತುಂಬಾ ವಿಪರೀತ ಅರ್ಥವನ್ನ ಕೊಡತ್ತೆ. ಅದಕ್ಕೆ ನಮ್ಮಲ್ಲಿ ಅಷ್ಟು ಅದು ಸಂಪ್ರದಾಯದಲ್ಲಿ ಇದ್ದ ಅದು ಹೇಳೋದು, ಯಾಕೆಂದ್ರೆ ತಪ್ಪು ಅರ್ಥ ನಮ್ಗೆ ಹೊಡೆದು ಬಿಡತ್ತೆ. ಅದಕ್ಕೆ ಪದೇ ಪದೇಕ್ಕೆ ಒಂದೊಂದು ವರ್ಡ್ಗೇನೋ ನಮ್ಗೆ ಆಚಾರ್ಯರು ಹೇಳಿದ ತಾತ್ಪರ್ಯ ಪ್ರಕಾರ ಅದು ಹೋಗ್ಬೇಕಾಗಿರತ್ತೆ. ಸೊ ಅದಕ್ಕೆ ನಾವು ಜನರಲ್ಲಿ ಅದು ಹೇಳಲಂಗೆ ವಾದಿರಾಜರು ಮಾಡಿದ್ದ ದುರ್ಗಾಸ್ತವ ಅಂತದ್ದು ಲಕ್ಷ್ಮೀ ಶೋಭಾನ ಈ ತರದ್ದು ನಾವು ಹೇಳ್ತೀವಿ. ಈ ನವರಾತ್ರಿಯಲ್ಲಿ ಅದನ್ನ ಪಾರಾಯಣ ಮಾಡ್ತೀವಿ ನಾವು. ಸ್ಪೆಸಿಫಿಕಲಿ ವೆಂಕಟೇಶ ಕಲ್ಯಾಣ ಮುಂತಾದ್ದನ್ನ ನಾವು ಮಾಡ್ತೀವಿ. ಇಲ್ಲಿ ಮಾರ್ಕಂಡೇಯ ಪುರಾಣ ಹೇಳ್ತಾ ಬಂದೆ ಅಲ್ಲ, ಮಹಿಷಾಸುರ ಆದ್ಮೇಲೆ ಬರೋದು ಶುಂಭನಿಶುಂಭರ ಶುಂಭನಿಶುಂಭರ ವಧೆಯನ್ನ ಹೇಳ್ತಾರ. ಈ ಶುಂಭನಿಶುಂಭರ ಅಂದ್ರೆ ಅದ್ರ ತಿರ್ಗಾ ಇದೆ ನಮ್ಗೆ ನವರಾತ್ರಿ ಟೈಮ್ಲಿ ಭಗವಂತನನ್ನ, ಅದು ಭಗವಂತ ಲಕ್ಷ್ಮಿಯಲ್ಲಿ ಇರುವಂತ ಎಸ್ಪೆಷಲಿ ಆ ದುರ್ಗೆಯಲ್ಲಿ ಇರುವಂತ ನಾರಾಯಣನ ಭಗವಂತನ ಇಚ್ಛಾಶಕ್ತಿ ಅಂದ್ರೆ ಭಗವಂತನನ್ನ ಉಪಾಸನೆ ಮಾಡೋದು, ನಮಸ್ಕಾರ ಮಾಡೋದು, ನಮ್ಗೆ ಅಜ್ಞಾನವನ್ನ ತೆಗೆಯಂತ ಮಾಡೋದು, ನಮ್ಮಲ್ಲಿ ಇರುವಂತ ಕಾಮಕ್ರೋಧ ಅದಕ್ಕೆ ಪ್ರತಿನಿಧಿಗಳಾಗಿರುವಂತ ಮಧುಕೈಟಬರನ್ನ ತೆಗೆಯಂತ ಮಾಡೋದು, ನಮ್ಮಲ್ಲಿ ಇರುವಂತ ಮಹಿಷಾಸುರ ಅಂಬೋ ಆ ಅಜ್ಞಾನವನ್ನ ತೆಗೆಯಂತ ಪ್ರಾರ್ಥನೆ ಮಾಡೋದು. ಆಮೇಲೆ ನೆಕ್ಸ್ಟ್ ಬರೋದು ಅವ್ರ ಕೃತ್ಯರು ಶುಂಭನಿಶುಂಭ. ಶುಂಭನಿಶುಂಭ ಯಾತಕ್ಕೆ ಬರತ್ತೆ? ಶುಂಭ ಅಂಬೋದಕ್ಕೆ ಶುಂಭ ಅಂದ್ರ ಹಿಂಸಾಯಾಮ ಅಂತ ಬರ್ತದೆ. ಶುಂಭ ಹಿಂಸಾ ಹಿಂಸಾಯಾಮ ಅಂತ ಬರ್ತದೆ. ಅಂದ್ರೆ ನಮ್ಮಲ್ಲಿ ನಮಗೆ ಪೀಡೆ ಮಾಡುವಂತದ್ದು ಏನು? ನಮ್ಗೆ ಲೋಭ, ಲೋಭ ಮತ್ತು ಮೋಹ. ಶುಂಭ ನಿಶುಂಭರು ಲೋಭ ಮೋಹಕ್ಕೆ ಲೋಭ ಮೋಹ ಅಂಬ ಅಸುರ ಅದನ್ನ ವಧೆ ಮಾಡೋದು. ಆಮೇಲೆ ಅದು ಆದ್ಮೇಲೆ ಬರೋದು ಚಂಡಮುಂಡರು. ಚಂಡಮುಂಡರು ಚಂಡಮುಂಡರು ಅಂದ್ರೆ ಇದು ಚಡಿ ಎಂಬ ಧಾತುವಿಗೆ ಕೋಪ ಅಂತ ಅರ್ಥ. ಕೋಪ ಚಡಿ ಕೋಪೆ ಅಂತ ಹೇಳ್ತಾರೆ. ಅವನು ಬಂದು ನಮ್ಗೆ ಮದ, ನಮ್ಮಲ್ಲಿ ಇರುವಂತ ನಾವು ದೊಡ್ಡವರು ಏನೋ ಒಂದು ಬಂದ್ಬಿಡತ್ತಲ್ಲ ನಮ್ಗೆ ಆ ಮದವನ್ನ ತೆಗಿತಾರಂತೆ. ಮುಂಡ ಅಂಬೋದು ಮುಂಡಕ್ಕೆ ಬಂದು ಮಾತ್ಸರ್ಯ ಅಂತ ಹೇಳ್ತಾರೆ. ಮಾತ್ಸರ್ಯ ಅಂದ್ರೆ ಇದ ಅಸೂಯೆ ಮಾತ್ರ ಇಲ್ಲ, ಅಸೂಯೆ ಜೊತೆಯಲ್ಲಿ ಇರುವಂತ ಆ ಮುಂಡ ಅಂಬೋ ಧಾತುಗೆ ಮುಡಿ ಮರ್ದನೆ ಮುಡಿ ವಿರೋಧೆ ಅಂತ ಹೇಳ್ತಾರೆ. ಅಂದ್ರೆ ಆ ಅಸೂಯದಿಂದ ನಮ್ಗೆ ವಿರೋಧ ಭಾವ, ಆಮೇಲೆ ಮರ್ದನ ಮಾಡುವಂತ ಇನ್ನೊಬ್ಬರನ್ನ ಫಿಸಿಕಲಿ ಅಟ್ಯಾಕ್ ಮಾಡೋದು ಅಂತದ್ದು ಆ ಮಾತ್ಸರ್ಯವನ್ನ ಕೊಡುವಂತದ್ದು ಅದು ಹೋಗ್ಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಇನ್ನೊಬ್ಬ ಬರೋದು ರಕ್ತಬೀಜ ಅಂತ. ರಕ್ತಬೀಜ ಅಂಬೋ ಹಸರ ಅಲ್ಲಿ ಬರುತ್ತೆ. ದುರ್ಗಾ ಸಪ್ತಶತಿಯಲ್ಲಿ ಬರೋದು ರಕ್ತಬೀಜ ಬರ್ತಾನೆ. ರಕ್ತಬೀಜ ಅಂದ್ರೆ ಎಲ್ಲದಕ್ಕಿನ ಮೂಲವಾಗಿ ಇರುವಂತ ನಾವು ಬೀಜ ರೂಪದಲ್ಲಿ ಎಲ್ಲ ಕೂತಿರತ್ತಲ್ಲ ನಮ್ಮಲ್ಲಿ, ಅದು ಹೋಗ್ಬೇಕು. ಇದಕ್ಕೆ ಇದು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ ನಾವು ನವರಾತ್ರಿ ದಿವಸದಲ್ಲಿ. ನವರಾತ್ರಿಯಲ್ಲಿ ಬೇಸಿಕಲಿ ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ ನಾವು ಸ್ಪೆಸಿಫಿಕ್ ಆಗ ಪೂಜೆ ವಿಧಾನ ಅಂತ ನಾವು ಬರೋವಾಗ ಇದು ಏನು ಮಾಡ್ತೀವಿ ಪ್ರತಿಮೆಗಳು ಬರುತ್ತೆ, ಒಂದೊಂದಲ್ಲಿ ಒಂದೊಂದು ವಿಶೇಷವಾಗಿ ನಾವು ಮಾಡ್ತೀವಿ. ಈ ನವರಾತ್ರಿ ಸಮಯದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಈಧರ್ ಒಂದು ಮಣ್ಣಿನಿಂದ ಗೊಂಬೆ ಮಾಡಿ ಇಡ್ತೀವಿ, ಅಥವಾ ಇದು ವುಡ್ಡಲ್ಲಿ ಒಂದು ಗೊಂಬೆಗಳು ಮಾಡಿ ಅದಲ್ಲಿ ನಾವು ಭಗವಂತನ ಅನುಸಂಧಾನ ದುರ್ಗಾ ರೂಪದಲ್ಲಿ ಮುಖ್ಯ ಪ್ರಾಣ ದುರ್ಗಾ ನಾರಾಯಣನ ಸ್ಮರಣೆ ಮಾಡ್ತೀವಿ. ಇದು ಯಾಕೆ ಹೇಳ್ತಾರಂದ್ರೆ ಇದು ಒಂದು ವೆರಿ ಫ್ಯೂ ಅಕೇಶನ್ಸ್ ಲಿ ಈ ತರ ನಾವು ಮಾಡ್ತೀವಿ ಮಣ್ಣಿನಿಂದ ಮಾಡಿ ಪೂಜೆ ಮಾಡೋದು. ಸೊ ಇದಕ್ಕೆ ಏನು ಪ್ರಮಾಣ ಅಂದ್ರೆ ಹರಿಕಥಾಂಸಾರದಲ್ಲಿ ಹೇಳ್ತಾರೆ ದೇವರನ್ನ ಪೂಜೆ ಮಾಡುವುದಕ್ಕೆ ಬಳಸುವಂತ ಆ ಪ್ರತಿಮೆಗಳು ಎಷ್ಟು ವಿಧ ಅಂತ ಹೇಳುವಾಗ ಅಷ್ಟ ಪ್ರತಿಮೆಗಳು ಅಂತ ಹೇಳ್ತಾರೆ. ಅಷ್ಟದಲ್ಲಿ ಒಂದು ಪ್ರತಿಮೆ ಅಂದ್ರೆ ಏನು? ಒಂದು ಪ್ರತೀಕ. ನಮ್ಗೆ ಭಗವಂತನನ್ನ ನಾವು ಹೇಗೆ ಅಂತ ನಮ್ಗೆ ಚಿಂತನೆಗೆ ಬರೋದಿಲ್ಲ. ನಮ್ಗೆ ಮನುಷ್ಯರಿಗೆಲ್ಲ ಪ್ರತಿಮೆ ಇಟ್ಟು ಪ್ರತಿಮೆಯಲ್ಲಿ ಭಗವಂತನ ಚಿಂತನೆ ಮಾಡೋ ಶಕ್ತಿ ತಾನ ನಮ್ಗೆ ಇದೆ. ಋಷಿಗಳು ತರ ದೇವತೆಗಳಿಗೂ ಸರ್ವ ಅವ್ರಿಗೆ ಎಲ್ಲಾ ಕಡೆನು ಭಗವಂತ ಸರ್ವ ಪ್ರಕಾಶರು ಅಂತ ಕರೀತಾರೆ. ಋಷಿ ಮುನಿಗಳಿಗೆ ಅಂತ ಪ್ರಕಾಶ ಅಂತ ಕರೀತಾರೆ. ನಮ್ಗೆ ಬಂದು ಬಾಹ್ಯ ಪ್ರತಿಮಾಲೆ ಇರೋ ಭಗವಂತನೇ ನಮ್ಗೆ ಉಪಾಸನೆ ಮಾಡ್ಲಿಕ್ಕೆ ಆಗತ್ತೆ, ಪೂಜೆ ಮಾಡ್ಲಿಕ್ಕೆ ಆಗತ್ತೆ. ನಮ್ಗೆ ಈ ಪ್ರತಿಮೆಗಳು ಎಷ್ಟು ಅಂದ್ರೆ ಹೇಳ್ತಾರೆ ದಾರುಮಯಿ ಅಂದ್ರೆ ಅದೇ ಒಂದು ಮರದಿಂದ ಮಾಡಿದ್ರು ಅಂತ ಪ್ರತಿಮೆ ಇರ್ತೀವಿ ದಾರುಮಯಿಯಿಂದ, ಅದರಲ್ಲಿ ಭಗವಂತನನ್ನ ಆವಾಹನೆ ಮಾಡಿ ಪೂಜೆ ಮಾಡಬಹುದು. ಇನ್ನೊಂದು ಲೋಹಿ ಅಂತಾರೆ, ಅದೇ ಪ್ರಸಿದ್ಧವಾದ ವಿಗ್ರಹಗಳು. ಆಮೇಲೆ ಲೇಪ್ಯ ಅಂತ, ಲೇಪ್ಯ ಅಂದ್ರೆ ಒಂದು ಬಣ್ಣ ಬಿಡಿಸಿ ಒಂದು ಪೇಂಟಿಂಗ್ ತರ ಮಾಡಿ ಅದೇ ನಮ್ ಇದೆಲ್ಲ ಬರತ್ತರ ಪಿಕ್ಚರ್ಸ್ ಫೋಟೋಸ್ ಅದರ ಲೇಪ್ಯ ಅಂತ. ಆಮೇಲೆ ಇನ್ನೊಂದು ಬಂದು ಅದರ್ವೈಸ್ ರಿಟರ್ನ್ ಒನ್ ಏನೋ ಒಂದು ನಮ್ ಕೈಯಿಂದ ಬರೆದು ಹಾಕೋದು ಲೇಪ್ಯ ಆಗತ್ತೆ. ಆಮೇಲೆ ಸೈಕಟಿ ಅಂತ ಬಂದಾಗ ಮಣ್ಣಿನಿಂದ ಮಾಡೋದು. ಆಮೇಲೆ ಹುಸುಕು ಅದ ಸ್ಯಾಂಡ್ ಅಂತ ಹೇಳ್ತೀವಿಲ್ಲ ಅದರಿಂದ ಮಾಡೋದು. ಆಮೇಲೆ ಮಣಿಮಯಿ ಅಂತೀವಿ. ಮಣಿಮಯಿ ಅಂದ್ರೆ ಇಲ್ಲಿ ಇದು ಸೋದೆಯಲ್ಲಿಲ್ಲ ಇದೆಲ್ಲ ಪಚ್ಚೆ ಕಲ್ಲು ಬಿಟ್ಟಲ್ಲ, ಸೊ ಅದು ಆ ಮಣಿಯಿಂದ ಮಾಡೋದು. ಆಮೇಲೆ ಶೈಲಿ ಅಂದ್ರೆ ಅದು ಕಲ್ಲಿನಿಂದ ಮಾಡೋದು. ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಬರೋದು ಮನೋಮಯಿ. ನಮ್ಮ ಮನಸ್ಸಲ್ಲಿನೇ ಒಂದು ಚಿತ್ರ ಬಿಡಿಸಿ ಆ ಚಿತ್ರವಲ್ಲಿ ಆ ಭಗವಂತನನ್ನ ಉಪಾಸನೆ ಮಾಡೋದು. ಈ ತರ ರೀತಿಯಲ್ಲಿ 8 ವಿಧದಿಂದ ಪ್ರತಿಮೆಗಳ ರಚನೆ ಮಾಡಿ ಪೂಜೆ ಮಾಡೋದು ಅಂತ. ಇಲ್ಲಿ ಈ ನವರಾತ್ರಿ ಸಮಯದಲ್ಲಿ ನಾವು ಮಣ್ಣಿನಿಂದನೂ ಮಾಡ್ತೀವಿ, ಅಥವಾ ದಾರುಮಯಿ ಅಂದ್ರೆ ಆ ಮರ ಮೆಟೀರಿಯಲ್ ವುಡ್ ಮೆಟೀರಿಯಲ್ ಅಂತಾನು ಮಾಡಿ ಪೂಜೆ ಮಾಡ್ತೀವಿ. ಇಲ್ಲಿ ವಿಶೇಷವಾಗಿ ನಾವು ಮಾಡುವಾಗ ಏನ್ ಹೇಳ್ತಾರಂದ್ರೆ, ಈ ದೇವರನ್ನ ನಾವು ಪೂಜೆ ಮಾಡುವಾಗ ಈ ದೇವಿ ರೂಪ ತಾನೆ, ಇಲ್ಲಿ ಹೇಳುವಂತ ದೇವಿ ರೂಪದಿಂದ ನಾವು ಪೂಜೆ ಮಾಡ್ತೀವಿ. ನವರಾತ್ರಿ ಟೈಮ್ಲಿ ಈ ದೇವಿ ರೂಪ ಬಂದು ಯಾವ್ಯಾವ ದೇವಿಯನ್ನ ಕಲಸ ಒಂದು ಇರ್ತೀವಲ್ಲ, ಆ ಕಲಸದಲ್ಲಿ ಭಗವಂತನ ಸ್ತ್ರೀ ರೂಪವನ್ನ ನಾವು ನೋಡಿದೀವಿ. ಪುರುಷ ರೂಪ ಸ್ತ್ರೀ ರೂಪ ಭಗವಂತ ತಗೊಳ್ತಾನ, ಸ್ತ್ರೀ ರೂಪದಲ್ಲಿನೂ ಇದ್ದಾನ ಪುರುಷ ರೂಪದಲ್ಲಿನೂ ಅವನು ಭಗವಂತ ಇದ್ದಾನಂತ. ಈ ಸ್ತ್ರೀ ರೂಪಗಳು ಏನು ಅಂದ್ರೆ, ಸ್ತ್ರೀ ರೂಪದಿಂದ ಆ ದುರ್ಗೆಯಲ್ಲಿ ಕೂತಿರ್ತಾನಂತ ನವರಾತ್ರಿ ಟೈಮ್ಲಿ, ಅದನ್ನ ಪೂಜೆ ಮಾಡ್ತೀವಿ. ಈ ರೂಪಗಳು ಏನು ಅಂತ ಹೇಳುವಾಗ ಜಯಂತಿ, ಮಂಗಳ, ಕಾಳಿ, ಭದ್ರಕಾಳಿ, ಕಪಾಲಿನಿ, ದುರ್ಗಾ, ಶಮಾ, ಸ್ವ, ಧಾತ್ರಿ ಮತ್ತು ಸ್ವಾಹ ಸ್ವದ. ಈ ಹೆಸರನ್ನ ಆ ಕಲಸದಲ್ಲಿ ನೀರಲ್ಲಿ ಕಲಸದಲ್ಲಿ ಅದನ್ನ ಆವಾಹನೆ ಮಾಡಿ ಅಲ್ಲಿ ಆ ಸ್ತ್ರೀರೂಪದಿಂದ ಭಗವಂತ ಲಕ್ಷ್ಮಿಯಲ್ಲಿ ಕೂತಿ ಇದ್ದಾರೆ ಅಂತ ಮಾಡೋದು. ಆಮೇಲೆ ಪ್ರಸಿದ್ಧವಾಗಿ ನಾವು ಮಾಡುವಾಗ ಗೊಂಬೆಗಳನ್ನೆಲ್ಲ ಇಟ್ಟು, ಎಸ್ಪೆಷಲಿ ಈ ನವರಾತ್ರಿ ಟೈಮ್ಲಿ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಚಿಕ್ಕ ಚಿಕ್ಕ ಹೆಣ್ಮಕ್ಕಳನ್ನೆಲ್ಲ ಕರೆಸ್ತೀವಿ. ಅವ್ರ ಕರೆದು ಅವ್ರಿಗೇನು ನಾವು ಏನೋ ಒಂದು ಅವರಲ್ಲಿ ಇರುವಂತ ಭಗವಂತ ರೂಪವನ್ನು ನಾವು ಪೂಜೆ ಮಾಡ್ತೀವಿ. ಎಲ್ಲಾ ಕಡೆನು ಭಗವಂತನ ನೋಡಬೇಕು, ಅವರಲ್ಲಿ ನೋಡ್ತೀವಿ. ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಯೂಶ್ವಲಿ ಹೆಣ್ಮಕ್ಕಳು ಅಂದ್ರ ಹೇಳಿದ್ರೆ ದ ಏಜ್ ಗ್ರೂಪ್ ಶುಡ್ ಬಿ ಬಿಟ್ವೀನ್ 2 to 1 year ಓಲ್ಡ್ ಇರೋದನ್ನ ತಕೊಳ್ಳಲ್ಲ, 2 to 10 ಇದು ಒಳಗೆ ಇರುವಂತ ಕುಮಾರಿಗಳನ್ನ ಕನ್ಯರನ್ನ ನಾವು ಕರಿತೀವಿ. ಕರೆದು ಅವ್ರಿಗೇನು ನಾವು ಏನಾದ್ರು ಕೊಡೋದು, ಅವರಲ್ಲಿ ಇರುವಂತ ಭಗವಂತನನ್ನ ನಾವು ಸ್ಮರಣೆ ಮಾಡ್ತೀವಿ. ಅವರಲ್ಲಿ ಯಾವ ರೂಪದಿಂದ ನೋಡಬೇಕಂದ್ರ ಅದಕ್ಕೇನು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ, ಹೇಳ್ತಾರ ಕ್ರಮೇಣ ಕುಮಾರಿಕಾ, ತ್ರಿಮೂರ್ತಿ, ಕಲ್ಯಾಣಿ, ರೋಹಿಣಿ, ಕಾಳಿ, ಚಂಡಿಕಾ, ಶಾಂಭವಿ, ದುರ್ಗಾ, ಭದ್ರ. ಈ ಹೆಸರಿನಿಂದ ಆ ಚಿಕ್ಕ ಚಿಕ್ಕ ಹೆಣ್ಮಕ್ಕಳಲ್ಲಿ ನಾವು ದೇವರನ್ನ ಅನುಸಂಧಾನ ಮಾಡ್ತೀವಿ. ಇದು ಮಾಡುವ ಮೂಲಕ ನಮ್ಗೆ ಆಯುಳ್ ವೃದ್ಧಿ ಆಗತ್ತೆ. ಅಂದ್ರೆ 2 ವಯಸ್ಸು 2 year ಓಲ್ಡ್ ಹೆಣ್ಮಕ್ಳಿದ್ರ ಅವ್ರನ್ನ ನಾವು ಇದು ಅವರಲ್ಲಿ ಭಗವಂತನನ್ನ ನೋಡಿದ್ರ ಅವ್ರ ಚರ್ಯೆಯಲ್ಲಿ ಇಲ್ಲಾದ್ರೆ ಭಗವಂತನೇ ಅವರಲ್ಲಿ ಇದು ಮಾಡ್ತಾನಂತ ನೋಡಿದ್ರ ಆಯುಳ್ ಅಭಿವೃದ್ಧಿ ಆಗತ್ತೆ. ಆಮೇಲೆ 3 ವಯಸ್ಸು ಕನ್ಯೆಯಲ್ಲಿ ಪೂಜೆ ಮಾಡಿದ್ರ ವ್ಯಾಧಿ ಪರಿಹಾರ ಆಗತ್ತೆ. ಆಮೇಲೆ 4 ವಯಸ್ಸು ಇರೋರಿಗಿಲ್ಲಿ ಧನಧಾನ್ಯ ಸಿಕ್ಕತ್ತೆ, 5 ವಯಸ್ಸು ಇರೋರಿಗೆ ಕೀರ್ತಿ ಸಿಕ್ಕತ್ತೆ, 6 ವಯಸ್ಸು ವಿದ್ಯಾಪ್ರಾಪ್ತಿ, ಆಮೇಲೆ 7 ವಯಸ್ಸಲ್ಲಿ ಮಹಾಪಾಪ ನಾಶ ಶತ್ರುನಾಶ ಅಂತ ಹೇಳ್ತಾರೆ, 8 ವಯಸ್ಸಿಗೆ ಅತೀ ದುಃಖ ನಾಶ ಅಂತ ಹೇಳ್ತಾರೆ, 9 year ಓಲ್ಡ್ಗೆ ಸುಖ ಸೌಖ್ಯ ಪ್ರಾಪ್ತಿ ಅಂತ ಹೀಗೆ ಫಲವನ್ನೂ ಹೇಳ್ತಾರೆ. ಬೇಸಿಕಲಿ ಭಗವತ್ ಪ್ರೀತಿಗೋಸ್ಕರ ಮಾಡೋದು ಭಗವಂತನ ಸ್ತ್ರೀ ರೂಪವನ್ನ ಇದು ಧ್ಯಾನ ಮಾಡುವುದು. ಸೊ ಈ ಪೂಜೆ ನವರಾತ್ರಿಯಲ್ಲಿ ವಿಶೇಷ. ನವರಾತ್ರಿಯಲ್ಲಿ ನಾವು ಇನ್ನೂ ಅನೇಕ ಮಾಡ್ತೀವಿ. ಮತ್ತು ಮೂಲಾ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆ ಮಾಡಿ ಶ್ರವಣ ನಕ್ಷತ್ರದಲ್ಲಿ ವಿಸರ್ಜನೆ ಮಾಡಿ ಆಮೇಲೆ ನಮ್ಮ ಆಚಾರ್ಯರು ಹುಟ್ಟಿದ್ದು ವಿಜಯದಶಮಿ ಶಮಿ ಪೂಜೆ ಅದು ಬರುವಾಗ ಅದು ಸ್ವಲ್ಪ ನೋಡೋಣ. ಶಮಿ ಪೂಜೆ ತುಂಬಾ ವಿಶೇಷ ಆಗತ್ತೆ. ಸೊ ಅದು ನೋಡೋಣ ನಾವು. ಸೊ ಇದು ಬ್ರೀಫ್ ಔಟ್ಲೈನ್ ಆನ್ ನವರಾತ್ರಿ ವಿಶೇಷ. ಕೃಷ್ಣಾರ್ಥಮಸ್ತು.